என்ன சொல்றோம்னா, கோபபீய பவாந்தகார கே தீப ஒதகி தீப வட்டிகி, எரடு பாடகளிவே. சோ லாஸ்ட் கிளாஸ் நிலை தீப ஒதகி அந்த ஹேளிதினி, ஆ பாடத அர்த்தவும் நோடோண. ಅದರಾದ್ಮೇಲೆ ದೀಪ ಒಟ್ಟಿಗೆ ಅನ್ನುವ ಪಾಠ, ಆ ಅರ್ಥವನ್ನು ಕೂಡ ಎರಡನ್ನು ನೋಡೋಣ, ಎರಡು ಅರ್ಥಗಳನ್ನು ನೋಡೋಣ. ಬಟ್ ಐ ಥಿಂಕ್ ವಾಟ್ ವಿ ಕೀಪ್ ಇಸ್ ಆ ದೀಪ ಒಟ್ಟಿಗೆ ಅನ್ನೋದು ವಿ ಕೀಪ್, ಅದನ್ನು ಇಟ್ಕೊಳ್ಳೋಣ. ದೀಪ ಒಟ್ಟಿಗೆ ಟೆಕ್ಸ್ಟ್ ನಲ್ಲಿ ಹಾಗೆ ಇದೆ, ಸೈಟ್ ನಲ್ಲಿ ಕೂಡ ಆ ದೀಪ ಒಟ್ಟಿಗೆ ಅನ್ನೋದು ಇಟ್ಕೊಳ್ಳೋಣ. ಸೊ ಬಟ್ ಎರಡರ ಅರ್ಥವನ್ನು ನೋಡೋಣ. ಸಕಲ ಸುಖ ಸದನೋ ಪರಿಗ್ರಹ ವಿನಿ ಸುತಿ ಪದು ಹರಿಕಥಾಮೃತವೂ ಗೋಪತಿ ಜಗನ್ನಾಥ ವಿಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರ ಅಪವರ್ಗರ ಮಾಡುವನು ಮಹ ದುಃಖ ಭವದಿಂದ. ಗೋಪಭೀಯ ಭವಾಂಧಕಾರಕ್ಕೆ ದೀಪ ಬಟ್ಟಿಗೆ ಸಕಲ ಸುಖ ಸದನೋ ಪರಿಗ್ರಹ ವಿನಿಸಿತಿಪ್ಪದು ಹರಿ ಕಥಾಮೃತವು. ಅದಿನ್ನೊಂದು ಪಾಠ. ಇಲ್ಲಿ ಕೆಲವು ಅರ್ಥಗಳನ್ನ ಲಾಸ್ಟ್, ಗೋ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳು ಇದೆ ಅಂತೇಳಿ. ಒಂದು ಕಿರಣಗಳು, ಕಿರಣಗಳು ಅಂದ್ರೆ ಜ್ಞಾನ ಕಿರಣಗಳು, ಜ್ಞಾನ ಕಿರಣಗಳಿಂದ ಲೋಕವನ್ನು ಸಜ್ಜನರನ್ನು ಪಾಲಿಸುತ್ತಾನೆ ಗೋಪ. ಗೋಗಳಿಂದ ಅಂದ್ರೆ ಜ್ಞಾನ ಕಿರಣಗಳಿಂದ ಪಾಲಿಸುವವನು ಅಂತ ಒಂದರ್ಥ. ಗೋಪ ಗೋ ವಜ್ರಾಯುಧ, ವಜ್ರಾಯುಧ ದಾರಿ ಅಂದ್ರೆ ಇಂದ್ರನ್ನು ಪಾಲಿಸುತ್ತಾನೆ, ಕಾಪಾಡ್ತಾನೆ. ಇಲ್ಲ ಗೋ ಅಂದ್ರೆ ವೇದಗಳು, ವೇದಾರ್ಥವನ್ನು ಅಂದ್ರೆ ವೇದಗಳನ್ನು ನೇಮನ ಮಾಡುವ, ವೇದಗಳಿಗೆ ತಪ್ಪು ಅರ್ಥಗಳನ್ನು ಹೇಳಿದರೆ ಮತ್ತು ಬಂದು ಅದನ್ನು ಸರಿಪಡಿಸಿ ಆ ವೇದಾರ್ಥಗಳನ್ನು ನಿರ್ಣಯ ಸರಿಯಾಗಿರುವಂತೆ ಮಾಡಿ ವೇದಗಳನ್ನು ಕಾಪಾಡ್ತಾನೆ, ವೇದರಕ್ಷಕ ಅನ್ನುವುದು. ಇಲ್ಲ ಗೋ ಅಂದ್ರೆ ವೇದ ಅಧ್ಯಯನ ಮಾಡಿದವರು, ಗೋ ಅಂದ್ರೆ ವೇದಗಳ ಅಧ್ಯಯನ ಮಾಡಿ, ವೇದ ಅಧ್ಯಯನ ಮಾಡಿದಂತಹವರು, ವೇದ ಅಂದ್ರೆ ವೇದಗಳಲ್ಲಿ ಹೇಳಿದಂತೆ ಪ್ರವರ್ತಿಸುವವರು ಅವರೆಲ್ಲರೂ ಕೂಡ ಗೋ, ವೇದಾನುಸಾರಿಗಳಾದವರು, ಅವರನ್ನು ಪಾಲಿಸುತ್ತಾನೆ ಅಂತ ಗೋಪ. ಸೊ ಇವೆಲ್ಲವೂ ಗೋಪ ಅನ್ನುವುದು ಭಗವಂತನಿಗೆ ವಿಶೇಷಣಗಳ ಇಟ್ಕೊಳ್ಳೋದು. ಅಂದ್ರೆ ಅದಕ್ಕೆ ಭಗವಂತ ಗೋಪಾಲಕ, ಅವನು ಗೋಪಾಲ ಅಂತ. ಗೋಪಾಲ ಅಂತ ಹೇಳಿದ್ರೆ ಆಕಳನ್ನು ಕಾಪಾಡ್ತಾನೆ ಅನ್ನೋದು ಲೋಕ ವ್ಯವಹಾರದಲ್ಲಿ ಅವರು ಯೂಸ್ ಮಾಡುವಂತಹದ್ದು. ನಿಜವಾಗಿ ಅದು ಅಂತರಾರ್ಥ, ಭಗವಂತ ವೇದ ಅರ್ಥಗಳನ್ನು ಕಾಪಾಡ್ತಾನೆ, ವೇದ ಅನುಯಾಯಿಗಳನ್ನು ಕಾಪಾಡ್ತಾನೆ ಅನ್ನೋದು ಗೋಪ ಅನ್ನುವ ಶಬ್ದಕ್ಕೆ. ಇನ್ನೊಂದು ಗೋಪ ಅಂತ ಹೇಳಿದರೆ, ಗೋ ಅಂತ ಹೇಳಿದರೆ ಗೋಪ ಗುಪ್ತ, ಗೋಪ ಅವನು ಅಂದ್ರೆ ಹಿಡನ್ ಅಂದ್ರೆ ಪರಮಾತ್ಮನ ಬಗ್ಗೆ ತಿಳಿಯುವುದು ನಾವು ಪ್ರತ್ಯಕ್ಷದಿಂದ ಗೋಚರಿಸುವುದಿಲ್ಲ. ಅವನು ಗೋಪ ಅಂದ್ರೆ ಗುಪ್ತನಾಗಿರೋ, ಅಂದ್ರೆ ಪ್ರತ್ಯಕ್ಷಕ್ಕೆ ಗೋಚರಿಸದೇ ಇರುವಂತವನಾದ್ರಿಂದ ಗುಪ್ತನಾಗಿರುವವನು ಗೋಪ ಅಂತ ಹೇಳಿ, ಅದು ಒಂದು ಅರ್ಥವನ್ನು. ಈಗ ಅರ್ಥಗಳೆಲ್ಲ ಆದ್ಮೇಲೆ ಅವನು ಗೋಪ ಬೀಯ, ಇಲ್ಲ ಗೋಪ ಅಂದ್ರೆ ವೇದಾನುಸಾರ, ಗೋಪ ಅನ್ನುವ ಶಬ್ದ ವೇದ ಅನುಯಾಯಿಗಳು, ಗೋ ವೇದ ವಾಕು ಅದನ್ನು ಪಾಲಿಸುವವರು ಅಂದ್ರೆ ವೇದ ಅನುಗುಣವಾಗಿ ಅನುಸಾರಿಯಾಗಿ ವರ್ತಿಸುವವರು ಅವರು. ಗೋಪರನ್ನು ಅವರ ಭಯವನ್ನು ಬೀಯ ಅಂದ್ರೆ ಬಿ ಅಂದ್ರೆ ಭಯ, ಯಾ ಯಾಪಯತಿ ಗೋಪರ ವೇದಾನುಸಾರಿಗಳ ಬಿ ಭಯವನ್ನು ಯಾಪಯತಿ ಹೋಗಿಸುತ್ತಾನೆ, ಅಂದ್ರೆ ಯಾರು ವೇದಕ್ಕನುಗುಣವಾಗಿ ವರ್ತಿಸುತ್ತಾರೋ ಅವರ ಭಯವನ್ನು ತೆಗಿತಾನೆ ಅನ್ನುವ ಅರ್ಥವನ್ನು ಕೂಡ ಗೋಪ ಬೀಯ ಅಂತ ಹೇಳಿ. ಇಲ್ಲ ಗೋಪ ಅನ್ನೋದು ಭಗವಂತನಿಗೆ ಹಾಕೊಂಡಾಗ ಭಗವಂತ ಗೋಪ, ಬೀಯ ಅಂದ್ರೆ ಬಿಯ, ಬಿ ಅಂದ್ರೆ ಭಕ್ತರ ಭಯವನ್ನು ಹೋಗಲಾಡಿಸುತ್ತಾನೆ ಒಂದರ್ಥ. ಇಲ್ಲ ಬಿಯ ಅಂದ್ರೆ ಭಯವನ್ನು ಉಂಟು ನೋಡ್ರಿ, ಅದು ಬಿ ಯ ಎರಡಕ್ಷರಗಳಾಗಿ ನೋಡಿದಾಗ ಅದು ಭಯವನ್ನು ತೆಗೆಯುವವನು ಅಂತ ಅರ್ಥ ಬರುತ್ತೆ. ಬಿಯ ಒಟ್ಟು ಭಯವನ್ನು ಉಂಟು ಮಾಡುವನು, ಬಿಯ ಅನ್ನೋದು ಒಟ್ಟಿಗೆ ತಗೊಂಡಾಗ ಬಿಯ ಭಯವನ್ನು ಉಂಟು ಮಾಡುವವನು ಅಂತ ಅರ್ಥ. ಯಾರು ವೇದ ವಿರುದ್ಧವಾಗಿ ಗೋಪರನ್ನು, ಗೋಗಳನ್ನು ಪಾಲಿಸುತ್ತಾನೆ, ಗೋ ಅನುಯಾಯಿಗಳ ಅಂದ್ರೆ ವೇದಾನುಯಾಯಿಗಳನ್ನು ಪಾಲಿಸುತ್ತಾನೆ, ಹಾಗೆ ಇಲ್ಲದೆ ವೇದ ವಿರುದ್ಧವಾಗಿ ವರ್ತಿಸುವವರಿಗೆ ಭಯ ಉಂಟು ಮಾಡ್ತಾನೆ, ಬಿಯ ಭಯಕಾರಕನು. ಅದಕ್ಕೆ ಭಯಕೃತ್ ಭಯನಾಶನ, ವಿಷ್ಣು ಸಹಸ್ರನಾಮದಲ್ಲಿ ಬಂದಂತೆ ಭಗವಂತ ಭಯಕೃತ್ ಭಯನಾಶನ, ತನ್ನ ಭಕ್ತರಿಗೆ ಭಯವನ್ನು ತೆಗಿತಾನೆ, ಭಯನಾಶನ ಮಾಡ್ತಾನೆ. ದುಷ್ಟರು ಯಾರಿದ್ದಾರೋ ಅವಕ್ಕೂ ಭಯವನ್ನು ಉಂಟು ಮಾಡ್ತಾನೆ, ಅದಕ್ಕೆ ಭಯಕೃತ್ ಭಯನಾಶನ ಅಂತೇಳಿ ಭಗವಂತನಿಗೆ. ಸೊ ಗೋಪ ಬಿಯ, ಗೋಪ ಅಂದ್ರೆ ಭಯನಾಶನ, ಬೀಯ ಅಂದ್ರೆ ಭಯಕೃತ್ತು ಅನ್ನುವ ಅರ್ಥದಲ್ಲಿ ಕೂಡ ತಗೋಬಹುದು. ಇದು ಭವಾಂಧಕಾರಕ್ಕೆ, ಭವ ಅಂದ್ರೆ ಸಂಸಾರ, ಅಂಧಕಾರ ಕತ್ತಲು, ಸಂಸಾರವೆನ್ನುವ ಕತ್ತಲಿಗೆ ದೀಪ ಒದಗೆ. ಇಲ್ಲಿ ಒದಗೆ ಅನ್ನುವ ಪಾಠ ಒಂದರ್ಥ ನೋಡೋಣ, ಆಮೇಲೆ ಒಟ್ಟಿಗೆ ಅನ್ನೋದು ಇನ್ನೊಂದು ತಗೊಳ್ಳೋಣ. ಸಂಸಾರ ಸಾಗರವೆನ್ನುವ ಕತ್ತಲ ಇದ್ದರೆ ಅದಕ್ಕೆ ದೀಪದಂತೆ ಬಂದು ಭಗವಂತ ಒದಗೆ ಅಂದ್ರೆ ಒದಗಿದರೆ ಅಂದ್ರೆ ಒಲಿದರೆ, ಭಗವಂತ ನಮ್ಮ ರಕ್ಷಣೆ ಮಾಡಿದರೆ, ಅವನು ಒಲಿದರೆ ಏನಾಗತ್ತೆ, ಸಕಲ ಸುಖ ಸದನೋ ಪರಿಗ್ರಹ ವೆನಿಸುತ್ತಿಪ್ಪದು ಹರಿಕಥಾಮೃತ. ಹರಿಕಥಾಮೃತ ಅನ್ನುವ ಈ ಗ್ರಂಥ ಇಲ್ಲ, ಹರಿಕಥಾಮೃತ ಅನ್ನುವ ಭಗವಂತನ ಹರಿಕಥಾ ಅನ್ನುವ ಅಮೃತ ಯಾವುದಿದೋ, ಅಂದ್ರೆ ಭಗವಂತನ ಬಗ್ಗೆ ಲೀಲೆಗಳನ್ನುವ ಅಮೃತ ಯಾವುದಿದೋ, ಭಗವಂತನ ವಿಷಯಗಳು ಯಾವುದಿವೋ ಅವೆಲ್ಲವೂ ಕೂಡ ಸಕಲ ಸುಖ ಸದನ, ಸಕಲ ಸುಖಗಳಿಗೆ ಸದನವಾದದ್ದು ನಿವಾಸ ಅಂದ್ರೆ ವೈಕುಂಠಾದಿ ಲೋಕಗಳು, ಊರ್ಧ್ವ ಲೋಕಗಳು, ಸ್ವರ್ಗಾದಿಗಳಲ್ಲ, ಅದಕ್ಕೆ ಮೀರಿ ನಿಂತಹ ಸಕಲ ಸುಖ ಸದನ. ಸ್ವರ್ಗಾದಿಗಳು ಸುಖ ಸದನಗಳಷ್ಟೇ, ಸಕಲ ಸುಖ ಸದನಗಳಂದ್ರೆ ಪೂರ್ಣ ಸುಖವನ್ನು ಕೊಡುವಂತಹದ್ದು ಮೋಕ್ಷಸ್ಥಾನಗಳು ವೈಕುಂಠಾದಿ ಲೋಕಗಳು. ಅಂತಹ ಲೋಕಗಳು ಉಪರಿಗ್ರಹವೆನಿಸುವುದು, ಉಪರಿಗ್ರಹ ಉಪ್ಪರಿಮನೆ ಅಂತೀವಿ ನಾವು, ಆಟಿಕ್ ಅಂತೀವಿ, ಆದ್ರೆ ಇದು ಲಿಟ್ರಲ್ ಮೀನಿಂಗ್ ತಗೋಬಾರದು. ಮೇಲಿನ ಮನೆ ಅಂದ್ರೆ ಉನ್ನತ ಸ್ಥಾನ, ಅತ್ಯುತ್ತಮ ಮೇಲಿರುವಂತಹ ಈ ವೈಕುಂಠಾದಿ ಲೋಕಗಳು ಅದು ನಮಗೆ ಬಂದು ಸಿಗತ್ತೆ ಅಂದ್ರೆ ಭಗವಂತ ಅವು ನಮಗೆ ಸಿಗುವಂತೆ ಮಾಡ್ತಾನೆ. ವೈಕುಂಠಾದಿ ಮುಕ್ತ ಸ್ಥಾನಗಳಿಗೆ ತನ್ನ ಭಕ್ತರನ್ನು ಕರ್ಕೊಂಡು ಹೋಗ್ತಾನೆ ಭಗವಂತ. ಯಾಗೆ ಹರಿಕಥಾಮೃತವು ಅಂದ್ರೆ ಹರಿಕಥಾಮೃತ ಮೂಲಕವಾಗಿ ಹರಿಕಥಾ ಭಗವಂತನ ಲೀಲೆಗಳನ್ನುವ ಮೂಲಕವಾಗಿ ಆ ಲೀಲೆಗಳಿಂದ ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಪಡೆದವರಿಗೆ ಭಗವಂತ ತನ್ನ ನಿವಾಸ ಸ್ಥಾನವಾದ ವೈಕುಂಠಾದಿ ಲೋಕಗಳಿಗೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಅವರಿಗೆ ಮುಕ್ತಿಯನ್ನು ಪ್ರದಾನ ಮಾಡ್ತಾನೆ ಅನ್ನೋದು. ಸರಿ, ಯಾರನ್ನು ಒದಗೆ ಒಲಿತಾನೋ ಅವರಿಗೆ ಇದು ಸಿಗತ್ತೆ ಹರಿಕಥಾಮೃತ ಸಾರ ಅಂತ. ಹಾಗೆ ಅರ್ಥ. ದೀಪ ಒಟ್ಟಿಗೆ, ಒಟ್ಟಿಗೆ ಅಂದ್ರೆ ಸಾಲ್ವ್ ರೋ ಆಫ್ ಲೈಟ್ಸ್ ಅಂತ ಹೇಳಿ. ಭಗವಂತ ಎಂಥವನು, ಭವಾಂಧಕಾರಕ್ಕೆ ದೀಪ ಒಟ್ಟಿಗೆ, ಒಟ್ಟಿಗೆ ಅಂದ್ರೆ ದೀಪದ ಸಾಲು, ಅವನು ಜ್ಞಾನದ ಸಾಲಿದ್ದಂತೆ ಅಂದ್ರೆ ಸೆವರಲ್ ಲೈಟ್ಸ್, ಅನೇಕ ದೀಪಗಳು ಒಮ್ಮೆ ಪ್ರಕಾಶವಂತವಾಗಿದ್ದರೆ ಹೇಗೆ ಬೆಳಕು ಬರುತ್ತೋ ಹಾಗೆ ಭಗವಂತ ಒಂದೊಂದು ಜ್ಞಾನದ ತುಂಡು ಒಂದೊಂದು ದೀಪ ಇದ್ದಂತೆ. ಅದೇ ಭಗವಂತ ದೀಪದ ಸಾಲು ಅಂದ್ರೆ ಅರ್ಥ ಏನು, ಭಗವಂತ ಜ್ಞಾನದ ಡ್ರಾಪ್ಸ್ ಆಫ್ ನಾಲೆಡ್ಜ್ ಅಂತೀವಲ್ವ, ಹಾಗೆ ದೀಪದ ಒಂದೊಂದು ಜ್ಞಾನ ದೀಪ ಅಂದ್ರೆ ನಮ್ಮಲ್ಲಿ ಜ್ಞಾನ ದೀಪಗಳನ್ನು ಸಾಲು ಸಾಲಾಗಿ ಹಚ್ಚುತ್ತಾನೆ ಅಂದ್ರೆ ದೀಪದ ಸಾಲು, ರೋ ಆಫ್ ಲೈಟ್ಸ್ ಅಂತೀವಲ್ಲ, ರೋ ಆಫ್ ಲೈಟ್ಸ್. ದ ಗಾಡ್ ಹಿ ಮೇಕ್ಸ್ ಅವರ್ ಇಂಟೆಲೆಕ್ಟ್ ಎಕ್ಸ್ಪ್ಯಾಂಡ್ ಅಂಡ್ ಬ್ಲಾಸಮ್. ಹಾಗೆ ಜ್ಞಾನದ ದೀಪಗಳಿಂದ, ಜ್ಞಾನದ ಸಾಲ ಅವನೇ ದೀಪದ ಸಾಲುಗಳಂತೆ ನಮ್ಮ ಒಳಗೆ ಪ್ರಕಾಶಮಾನವಾಗಿ ನಮ್ಮ ಜ್ಞಾನವನ್ನು ಪ್ರಜ್ವಲಿಸುವಂತೆ ಮಾಡಿ ನಮ್ಮನ್ನು ಹರಿಕಥಾಮೃತ ಅನ್ನುವ ಈ ಗ್ರಂಥ, ಇಲ್ಲ ಹರಿಕಥಾಮೃತ ಸಾರ ಅನ್ನುವ ಈ ಗ್ರಂಥದಲ್ಲಿರುವ ಭಗವಂತನ ಕಥಾಮೃತ ಯಾವುದಿದೋ, ಅಮೃತದಂತೆ ಇರುವ ಭಗವಂತನ ಲೀಲೆಗಳನ್ನು ನಮಗೆ ತಿಳಿಯುವಂತೆ ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಅವನೇ ದೀಪದ ಸಾಲಾಗುತ್ತಾನೆ. ಸೊ ಭವಾಂಧಕಾರಕ್ಕೆ ಸಂಸಾರವೆನ್ನುವ ಕತ್ತಲಿಗೆ ದೀಪದ ಸಾಲಿನಂತೆ ಇದ್ದು ದೀಪ ಒಟ್ಟಿಗೆ ಆಗಿ ಅವನು ಸಕಲ ಸುಖ ಸದನ ಎಲ್ಲ ಸುಖಗಳಿಗೆ ಆವಾಸ ಸ್ಥಾನವಾದಂತಹ ವೈಕುಂಠಾದಿ ಲೋಕಗಳಿಗೆ, ಮುಕ್ತ ಸ್ಥಾನಗಳಿಗೆ ತಾನು ಕರ್ಕೊಂಡು ಹೋಗ್ತಾನೆ. ಉಪರಿಗ್ರಹವೆನಿಸುತ್ತಿದ್ದು ಅದನ್ನು ಉಪರಿಗ್ರಹ, ಮೇಲಿನ ಲೋಕಗಳು ನಮಗೆ ಸಿಗುವಂತೆ ಮಾಡುವುದು ಉಪರಿಗ್ರಹ. ಸೊ ಇಲ್ಲ ಉಪರಿಗೃಹ, ಗ್ರಹ ಗೃಹ ಮೇಲ್ಮನೆ ಅಂದ್ರೆ ಅದು ಮೇಲ್ಮನೆ, ಮೇಲಿರುವ ಉನ್ನತವಾದ ಸ್ಥಾನ ಅದು ನಮಗೆ ಸಿಗುವಂತೆ ಮಾಡ್ತಾನೆ ಭಗವಂತ ಹರಿಕಥಾಮೃತದ ಮೂಲಕವಾಗಿ. ಸೊ ಹರಿಕಥಾಮೃತವು ಉಪರಿಗ್ರಹವು ಎನಿಸುತ್ತಿಪ್ಪದು ಹೀಗೆ ಕರೆಯಲ್ಪಡುತ್ತದೆ, ಯಾಕಂದ್ರೆ ಅದು ನಮಗೆ ಸಿಗುವಂತೆ ಮಾಡುತ್ತಾದ ಕಾರಣದಿಂದ ಅದು ನಮಗೆ ಹೀಗೆ ಆ ಉಪರಿ ಮೇಲಿನ ಮನೆ ಸಿಗುವಂತೆ ಮಾಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಹ ಗೋಪತಿ ಈ ವೇದಗಳಿಗೆ ಅಧಿಪತಿಯಾದಂತಹ ಅಂದ್ರೆ ವೇದ ಪ್ರತಿಪಾದ್ಯನಾದಂತಹ ಆ ಭಗವಂತ ಜಗನ್ನಾಥ ವಿಠಲ, ಜಗತ್ತಿಗೆ ಒಡೆಯನಾದ ಆ ವಿಠಲ ನಾಮಕ ಪರಮಾತ್ಮ ವಿಠಲ. ನಾವು ಅನೇಕ ಬಾರಿ ನೋಡಿದ್ದೀವಿ ವಿಠಲ ಅಂತ ಹೇಳಿದ್ರೆ ಭಗವಂತ ವಿಶೇಷವಾಗಿ ನಮಗೆ ಸೃಷ್ಟಿಯನ್ನು ಉಂಟು ಮಾಡುವನು, ಠ ಸ್ಥಾಪನೆ ಮಾಡುವನು, ಲ ಲಯವನ್ನು ಮಾಡುವನು, ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಕಾರಕನಾದಂತಹ ಭಗವಂತ ವಿಠಲ ರೂಪಿ ಪರಮಾತ್ಮ. ಅವನು ಸಮೀಪದಲ್ಲಿ ನೆಲೆಸಿದ್ದು, ನಮ್ಮ ಹತ್ತರನೇ ನೆಲೆಸಿದವನಾಗಿ ಭಕ್ತರನ್ನು ಅಪವರ್ಗರ ಮಾಡುವನು. ಅಪವರ್ಗರಂದ್ರೆ ಮುಕ್ತರನ್ನು ಮಾಡ್ತಾನೆ. ಅಪವರ್ಗ ಅಂದ್ರೆ ಮೋಕ್ಷ, ಅಪವರ್ಗರ ಮಾಡುವನಂದ್ರೆ ಮುಕ್ತರನ್ನು ಮಾಡ್ತಾನೆ, ಅಂದ್ರೆ ಅವರಿಗೆ ಮುಕ್ತಿ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಅಪವರ್ಗರ ಮಾಡುವನು ಮಹದುಃಖ ಭವದಿಂದ, ಇಲ್ಲ ಮಹದುಃಖ ಭಯದಿಂದ, ಕೆಲವುಗಳಲ್ಲಿ ಪಾಠ ಭವ ಅಂತಿರ್ಬೋದು, ಭಯ ಅಂತಿರ್ಬೋದು. ನೀವು ನಾವು ಮಹದುಃಖ ಭವದಿಂದ ಅಂತ ಹಾಕೊಂಡ್ರೆ ಯೂನಿಫಾರ್ಮ್ ಆಗಿರುತ್ತೆ. ಎಲ್ಲರೂ ಕೂಡ ಮಹದುಃಖ ಭವದಿಂದ, ಮಹದುಃಖಕ್ಕೆ ಕಾರಣವಾದ ಈ ಸಂಸಾರದಿಂದ ಅವನು ನಮ್ಮೆಲ್ಲರನ್ನು ಮುಕ್ತರನ್ನು ಮಾಡ್ತಾನೆ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಗೋಪಭೀಯ ಭವಾಂಧಕಾರಕ್ಕೆ ದೀಪಬಟ್ಟಿಗೆ ಸಕಲ ಸುಖ ಸದನೋಪರಿಗ್ರಹವೆನಿಸುತ್ತಿಪ್ಪುದು ಹರಿಕಥಾಮೃತವು. ಗೋಪತಿ ಜಗನ್ನಾಥ ವಿಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರ ನಾಪವರ್ಗರ ಮಾಡುವನು ಮಹದುಃಖ ಭವದಿಂದ ಅಂತ ಹೇಳಿ ಇಲ್ಲಿಗೆ ಈ ಬಿಂಬ ಪ್ರತಿಬಿಂಬ ಸಂಧಿ
ಮುಗಿತು. ಅದಾದ ಮೇಲೆ ನೆಕ್ಸ್ಟ್ ಆರೋಹಣ ತಾರತಮ್ಯ ಸಂಧಿ ಅನ್ನುವುದು. ಈ ಸಂಧಿಯಲ್ಲಿ ಮುಕ್ತರಾದ ಮೇಲೂ ಕೂಡ ಆ ಮುಕ್ತಿಯಲ್ಲಿ ಕೂಡ ತಾರತಮ್ಯ ಹಾಗೆ ಕಂಟಿನ್ಯೂ ಆಗತ್ತೆ ಅನ್ನುವುದು, ಪ್ಲಸ್ ಈ ತಾರತಮ್ಯದ ಮತ್ತು ಒಂದು ಮುಖವನ್ನು ಇನ್ನೊಂದು ಮುಖವನ್ನು ತೋರಿಸ್ತಾ ಹೇಗೆ ತಾರತಮ್ಯ ಇದೆ ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆರೋಹಣ ತಾರತಮ್ಯ ಕೆಳಗಿನ ಅಂದ್ರೆ ಜಡವಸ್ತುಗಳಿಂದ ಹಿಡ್ಕೊಂಡು ಮೇಲಕ್ಕೆ ಹೋಗ್ತಾ ತಾರತಮ್ಯವನ್ನು ಹೇಳ್ತಾ ಹೋಗ್ತಾರೆ, ಅದಕ್ಕೆ ಆರೋಹಣ ತಾರತಮ್ಯ. ಕೆಳಗಿಂದ ಮೇಲಕ್ಕೆ, ನಾವು ಮುಂದಿನ ಕಡೆ ಮೇಲಿಂದ ಕೆಳಗೆ ನೋಡಿದ್ದೀವಿ, ಈಗ ಕೆಳಗಿಂದ ಮೇಲಕ್ಕೆ ನೋಡುವಂತಹ ಸಂಧಿ ಇದು. ಆರೋಹಣ ಅಂದ್ರೆ ಕ್ಲೈಂಬಿಂಗ್ ಅಪ್, ಸೊ ಗೋಯಿಂಗ್ ಫ್ರಮ್ ಬಾಟಮ್ ಟು ದ ಟಾಪ್, ಸೊ ಕೆಳಗಿಂದ ಮೇಲಕ್ಕೆ ಹೋಗುವಂತಹದ್ದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಈ ಸಂಧಿಗೆ ಸೂಚನೆ, ಈ ಸಂಧಿ ಹೇಗೆ ಹೊರಟಿತು ಅನ್ನುವುದು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಸಂಧಿ ಸೂಚನೆಯಲ್ಲಿ, ಭಕ್ತರೆನಿಸುವ ದಿವ್ಯ ಪುರುಷರ ಉಕ್ತಿ ಲಾಲಿಸಿ ಪೇಳ್ದ ಮುಕ್ತ ಮುಕ್ತ ಜೀವರ ತಾರತಮ್ಯವ ಮುನಿಪ ಶಾಂಡಿಲ್ಯ. ಇಲ್ಲಿ ಶಾಂಡಿಲ್ಯ ಮುನಿ ತಾನು ಅಂದ್ರೆ ಏನು ಮಾಡಿದ್ದಾನೆ, ಆ ಮುಕ್ತ ಜೀವರ ತಾರತಮ್ಯವನ್ನು ಆ ಭಕ್ತರೆನಿಸುವ ದಿವ್ಯ ಪುರುಷರ ಉಕ್ತಿ ಲಾಲಿಸಿ ಅಂದ್ರೆ ಭಕ್ತರಾದವರು ಒಳ್ಳೆ ಜ್ಞಾನಿಗಳಾದವರು ಬಂದು ಅವರನ್ನು ಪ್ರಶ್ನೆ ಕೇಳಿದ್ದಾರೆ, ಅವರ ಉಕ್ತಿ ಅವರು ಹೇಳಿದ ಮಾತುಗಳನ್ನು ಆಲಿಸಿ ಕೇಳಿದವರಾಗಿ, ಅಂದ್ರೆ ಅವರಿಗೆ ಬರುವ ಸಂಶಯಗಳಾಗಲಿ ಪ್ರಶ್ನೆಗಳಾಗಲಿ ಇಲ್ಲ ಅವರು ನಮಗೆ ತಿಳಿಸಿಕೊಡ್ರಿ ಅಂತ ಕೇಳಿದ್ದಕ್ಕಾಗಲಿ ಆ ಕಾರಣಗಳಿಂದ ಅವರಿಗೆ ಪೇಳ್ದ ಹೇಳಿದ್ದಾರೆ. ಏನು ಮುಕ್ತ ಅಮುಕ್ತ ಜೀವರ ತಾರತಮ್ಯವ ಮುನಿಪ ಶಾಂಡಿಲ್ಯ. ಶಾಂಡಿಲ್ಯ ಮುನಿಪ, ಮುನಿ ಅಂದ್ರೆ ಋಷಿ, ಮನನ ಮಾಡುವವನು ಮುನಿ. ಪ ಅಂದ್ರೆ ಪಾಲಕ ಅಂತ ಒಂದರ್ಥ, ಇಲ್ಲ ಶ್ರೇಷ್ಠ ಪತಿ ಅಂತ. ಮುನಿಪ ಅಂದ್ರೆ ಮುನಿ ಶ್ರೇಷ್ಠ, ಶ್ರೇಷ್ಠತ್ವವನ್ನು ಹೇಳುವ ಪ್ರತ್ಯಯ ಪ ಅನ್ನೋ ಪ್ರತ್ಯಯ. ಪ ಅಂದ್ರೆ ಪಾಲಿಸುವವನು ಅಂತ ಒಂದರ್ಥ. ಇಲ್ಲ ಪತಿ ಶ್ರೇಷ್ಠನಾದವನು, ಮುನಿಗಳಲ್ಲಿ ಶ್ರೇಷ್ಠನಾದಂತಹ ಶಾಂಡಿಲ್ಯ ಮುನಿ ತಾರತಮ್ಯವನ್ನು, ಯಾರ ತಾರತಮ್ಯ, ಮುಕ್ತ ಅಮುಕ್ತರ, ಇಬ್ಬರು ಮುಕ್ತ ಜೀವರಾಶಿಗಳು ಅಮುಕ್ತ ಜೀವರಾಶಿಗಳು ಎಲ್ಲರ ಜೀವರಾಶಿಗಳ ತಾರತಮ್ಯವನ್ನು ಕೇಳಿದ್ದಾರೆ ಅಂತ ಹೇಳಿ ಆ ಸಂಧಿಯ ಅವತಾರಿಕವಾಗಿ ಹೌ ಇಟ್ ಸ್ಟಾರ್ಟ್ಸ್ ಅನ್ನೋದು, ಈ ಸಂಧಿ ಹೇಗೆ ಹೊರಟಿತು ಅನ್ನೋದನ್ನು ಹೇಳಿದ ಗಣ್ಣದಾಸ ಹೇಳ್ತಾ ಇದ್ದಾರೆ. ಮೊದಲನೇ ಪದ್ಯದಲ್ಲಿ ಸ್ಥಾವರ ರಾಶಿಗಳಿಂದ ಅಂದ್ರೆ ಜಡ ಸ್ಥಾವರ ಅಂತ ಹೇಳಿದರೆ ಎರಡು, ಸ್ಥಾವರ ಅಂತ ಹೇಳಿದರೆ ಜಡ ವಸ್ತುಗಳನ್ನು ನಾರ್ಮಲ್ ಆಗಿ ಸ್ಥಾವರರು ಅಂತ ಹೇಳಿಲ್ಲ, ಅದಕ್ಕೆ ಸ್ಥಾವರ ಜಂಗಮ ಅಂತ ಹೇಳಿದಾಗ ಜಡ ಚೇತನಗಳು ಇದೆ, ಜಡ ವಸ್ತುಗಳು ಚೇತನ ವಸ್ತುಗಳು. ಜಡ ವಸ್ತುಗಳನ್ನು ತಾರತಮ್ಯ ಅನ್ನೋದು ಹೇಳಕ್ಕೆ ಬೇಡ, ಜಡ ಜಡವೇ ಅದನ್ನು ಏನು ಹೇಳಬೇಕಾದ್ರೆ ಚೇತನ ವಸ್ತುಗಳಲ್ಲಿ ಜೀವ ಇರುವಂತಹವ್ರು ಚೇತನರು, ಆ ಚೇತನ ವಸ್ತುಗಳಲ್ಲಿ ಸ್ಥಾವರ ಜಂಗಮ ಅಂತ ಹೇಳಿ ನಾವು ಕೇಳಿದ್ದೀವಿ. ಸ್ಥಾವರ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಇರುವಂತಹ ಜೀವರಾಶಿಗಳು, ಅಂದ್ರೆ ಗಿಡ ಮರಗಳು ಯಾವ್ದಿದೋ ಪ್ಲಾಂಟ್ಸ್, ಅವು ಭೂಮಿಯಲ್ಲಿ ಒಂದೇ ಜಾಗದಲ್ಲಿ ಇರುತ್ತೆ, ಆದ ಕಾರಣದಿಂದ ಅದಕ್ಕೆ ಸ್ಥಾವರರು ಅಂದ್ರೆ ಒಂದೇ ಜಾಗದಲ್ಲಿ ಇರುವಂತಹ ಗಿಡ ಮರ ಆದ ವೃಕ್ಷಗಳು ಇಲ್ಲ ಬೇರ್ಗಳು ಕ್ರೀಪರ್ಸ್ ಟ್ರೀಸ್ ಎಲ್ಲ ದೋಸ್ ವಿಚ್ ಸ್ಟೇ ಒನ್ ಪ್ಲೇಸ್, ಅವುಗಳಿಗೆ ಸ್ಥಾವರರು ಅಂತ ಕರೀತಾರೆ. ಇಂತಹ ಸ್ಥಾವರರ ನೋಡಲಿಕ್ಕೆ ನೋಡಿದರೆ ಅಂದ್ರೆ ಕಂಪೇರ್ ಮಾಡಿದರೆ, ಇಫ್ ಯು ಕಂಪೇರ್ ಟು ಸ್ಥಾವರ ಅಂದ್ರೆ ಸ್ಟೇಷನರಿ ಲಿವಿಂಗ್ ಬೀಯಿಂಗ್ಸ್, ಹೀಗೆ ಸ್ಥಿರವಾಗಿ ಒಂದೇ ಜಾಗದಲ್ಲಿರುವಂತಹ ಜೀವರಾಶಿಗಳನ್ನು ನೋಡಲಿಕ್ಕೆ ನೋಡಿದರೆ ಅಂದ್ರೆ ಅವರ ಜೊತೆಯಲ್ಲಿ ನೋಡಿ ಕಂಪೇರ್ ಮಾಡಿದರೆ, ಅವರನ್ನು ನೋಡಿ ಹೋಲಿಸಿದರೆ, ಅವರ ಬಗ್ಗೆ ಕಂಪೇರ್ ಮಾಡಿದರೆ ನೋಡಲಿಕ್ಕೆ ತೃಣ ಕ್ರಿಮಿ ಜೀವರು ಉತ್ತಮ. ತೃಣಜೀವಿಗಳು ಅಂದ್ರೆ ಗ್ರಾಸ್, ಅಂದ್ರೆ ಗ್ರಾಸ್ ಅಂತ ಹೇಳಿದರೆ ಮತ್ತೆ ಸ್ಥಾವರಗಳಲ್ಲಿ ಬಂದುಬಿಡ್ತು, ಮತ್ತು ಇಲ್ಲಿ ತೃಣಜೀವಿ ತೃಣ ಸದೃಶವಾದಂತಹ ಅಂದ್ರೆ ಜಂಗಮವಾದ ತೃಣಜೀವಿಗಳು, ಅಂದ್ರೆ ತೃಣ ಅನ್ನುವ ಶಬ್ದಕ್ಕೆ ಗ್ರಾಸ್ ಅಂತ ಒಂದರ್ಥ, ತೃಣ ಅಂದ್ರೆ ಚಿಕ್ಕದು ಸ್ಮಾಲ್ ಅಂತ ಒಂದರ್ಥ, ಅಂದ್ರೆ ಕ್ರಿಮಿಕೀಟಗಳಲ್ಲಿ ಅದಕ್ಕೆ ಸದೃಶವಾದದ್ದು. ಮೊಬೈಲ್ ಸ್ಮಾಲ್ ಟೈನಿ ಲಿವಿಂಗ್ ಬೀಯಿಂಗ್ಸ್ ತೃಣ ಜೀವರಾಶಿಗಳು ಅಂತ ಅದಕ್ಕೆ ಕರ್ತಾರೆ, ಅಂದ್ರೆ ತೃಣ ಸದೃಶವಾದ ತೃಣ ಸಮಾನವಾದಂತಹ ಎಲ್ಲ ಕಡೆ ಅಲ್ಲಾಡುವಂತಹ ಮೊಬೈಲ್ ಇರುವಂತ ಮೊಬಿಲಿಟಿ ಇರುವಂತಹ ಜೀವರಾಶಿಗಳಿವು ಅವು ನೋಡಲಿಕ್ಕೆ ತೃಣ ಕ್ರಿಮಿ. ಇದು ಒಂದರ್ಥ, ಇಲ್ಲ ತೃಣ ಅನ್ನುವುದನ್ನು ನಾವು ತೃಣಜೀವಿಗಳು ಅಂದ್ರೆ ಸ್ಥಿರವಾಗಿರುವ ಚೇತನ ಜೀವಿಗಳನ್ನು ತಗೊಂಡ್ರೆ ಸ್ಥಾವರ ಅನ್ನೋದು ಜಡ ಅಂತ ತಗೊಂಡ್ಬೇಕು, ಬಟ್ ಅದು ಒನ್ ಟೈಪ್ ಆಫ್ ಮೀನಿಂಗ್. ಬಟ್ ಇಲ್ಲಿ ಅದು ಅದಕ್ಕಿಂತ ಮುಖ್ಯವಾದ ಅರ್ಥ ಸ್ಥಾವರ ಜೀವರಾಶಿಗಳು ತೃಣ ಸದೃಶವಾದದ್ದು ಅನ್ನುವುದು ನಾನು ಮೊದಲು ಹೇಳಿದ್ದು, ದಟ್ ಇಸ್ ದ ಮೇನ್ ಮೀನಿಂಗ್. ಇನ್ನೊಂದು ವಿಧವಾಗಿ ನೋಡಬಹುದಾದದ್ದು ಸ್ಥಾವರ ಅಂದ್ರೆ ಜಡ ಪದಾರ್ಥಗಳನ್ನು ತಗೊಂಡ್ರೆ ಅದಕ್ಕಿಂತ ತೃಣ ಅಂದ್ರೆ ಎಲ್ಲಾ ಸ್ಟೇಷನರಿ ಟ್ರೀಸ್ ಪ್ಲಾಂಟ್ಸ್ ಇವೆಲ್ಲವೂ ತೃಣಜೀವಿಗಳಲ್ಲಿ ತಗೊಂಡು ಬಿಟ್ಟು ಅದಾದ ಮೇಲೆ ಕ್ರಿಮಿ ಜೀವರು ಉತ್ತಮರು. ಸೊ ಮೊದಲು ಜಡ ಪದಾರ್ಥಗಳು, ಅದಕ್ಕಿಂತ ಶ್ರೇಷ್ಠವಾದದ್ದು ಚೇತನ ಪದಾರ್ಥಗಳಲ್ಲಿ ಒಂದು ಕಡೆ ಇರುವಂತಹ ಚೇತನ ಪದಾರ್ಥಗಳು ವೃಕ್ಷಾದಿಗಳು, ಅದಾದ ಮೇಲೆ ಅದಕ್ಕಿಂತ ಶ್ರೇಷ್ಠವಾದದ್ದು ಅತ್ಯಂತ ಸೂಕ್ಷ್ಮವಾಗಿ ಇರುವಂತಹ ಬ್ಯಾಕ್ಟೀರಿಯಾ ಆರ್ ವೈರಸ್ ಅಂತ ಹೇಳಿ ಈ ತರ ಇರುವಂತಹದ್ದು ಮೊಬಿಲಿಟಿ ಇರುವಂತಹ ಜೀವರಾಶಿಗಳು, ಅದಕ್ಕಂತ ಸ್ವಲ್ಪ ಶ್ರೇಷ್ಠವಾದದ್ದು ಕ್ರಿಮಿಕೀಟಕಗಳು ಇನ್ಸೆಕ್ಟ್ಸ್ ಅಂತಹದ್ದು ಕ್ರಿಮಿಗಳು, ಅವು ಜೀವರು ಕ್ರಿಮಿ ಜೀವರು ಉತ್ತಮ. ಕ್ರಿಮಿಗಳಿಂದಲೇ ಅಜ ಆವಿ ಗೋ ಗಜ ವ್ಯಾಘ್ರ ಸಿಂಹಗಳಿಂದ ಶೂದ್ರಾದಿ. ಸೊ ಇಲ್ಲಿ ತಾರತಮ್ಯ ಹೇಳ್ತಾ ಬರ್ತಾ ಇದ್ದಾರೆ. ಸ್ಥಾವರರ ನೋಡಲ್ ಕೆತೃಣ ಕ್ರಿಮಿ ಜೀವರುತ್ತಮ ಕ್ರಿಮಿಗಳಿಂದಲಜಾವಿ ಗೋ ಗಜ ವ್ಯಾಘ್ರ ಸಿಂಹಗಳಿಂದ ಶೂದ್ರಾದಿ ಮೂವರುತ್ತಮ ಕರ್ಮಕರು ಭೂದೇವರುತ್ತಮ ಕರ್ಮಿ ನೋಡಲು ಕೋವಿದೋತ್ತಮ ಕವಿಗಳಿಂದಲಿ ಕ್ಷಿತಿಪರುತ್ತಮರು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಇದನ್ನು ಇನ್ನೊಂದು ಪಾಠದಲ್ಲಿ ಏನು ಹಾಕಿದ್ದಾರೆ. ಐ ಥಿಂಕ್ ಅಲ್ಲಿ ಕೂಡ ಅದೇ ಸೈಟ್ ನಲ್ಲಿ ಕೂಡ ಅದೇ ಹೇಳಿದ್ದ ಹಾಕ್ತಾರೆ ಅಂತ ಹೇಳ್ತೀನಿ. ಸ್ಥಾವರರ ನೋಡಲ್ ಕೆತೃಣ ಕಿಮಿ ಜೀವರುತ್ತಮ ಕ್ರಿಮಿಗಳಿಂದಲಜಾವಿ ಗೋ ಗಜ ವ್ಯಾಘ್ರ ಸಿಂಹಗಳಿಂದ ಶೂದ್ರಾದಿ ಮೂವರುತ್ತಮ ಕರ್ಮಕರ ಭೂದೇವರುತ್ತಮ ಕರ್ಮಿ ನೋಡಲು ಕೋವಿದೋತ್ತಮ ಕವಿಗಳಿಂದಲಿ ಕ್ಷಿತಿಪರುತ್ತಮರು. ಸೊ ಇಲ್ಲಿ ಆ ವಿಧವಾಗಿ ತೃಣಜೀವರಾಶಿಗಳು ಅದಾದ ಮೇಲೆ ಕ್ರಿಮಿಕೀಟಗಳು ಈ ಜೀವರು ಉತ್ತಮರಾಗಿದ್ದಾರೆ. ಆ ಕ್ರಿಮಿಕೀಟಗಳಿಗಿಂತಲೂ ಅಜ ಅಂತೇಳಿ, ಅಜ ಅಂತ ಹೇಳಿದರೆ ಇದು ಮ್ಯಾಕೆ ಗೋಟ್ಸ್ ಅಂತೀವಲ್ವಾ, ಅವು ಅದಕ್ಕೆ ಗೋಟ್ಸ್ಗೆ ಅಜ ಅಂತ ಕರೀತಾರೆ. ಅದಾದ ಮೇಲೆ ಆವಿ ಅಂತ ಹೇಳಿದ್ರೆ ಶೀಪ್ ಅಂತ ಹೇಳಿ ಕರುವಂತಹದ್ದು ಕುರಿ ಜೀವರು. ಸೊ ಈ ವಿಧವಾಗಿ ಮ್ಯಾಕೆ ಮುಂತಾದವು ಕುರಿ ಜೀವರು ಇವೆಲ್ಲ ಕೂಡ ಒಂದು ಅದಕ್ಕಿಂತ ಶ್ರೇಷ್ಠರು. ಸೊ ಕ್ರಿಮಿಕೀಟಗಳಿಗಿಂತಲೂ ಅಜ ಆವಿ ಮೇಕೆಗಳು ಕುರಿ ಜೀವರು ಇವೆಲ್ಲರೂ ಉತ್ತಮರಾಗಿದ್ದಾರೆ. ಅದಕ್ಕಿಂತಲೂ ಗೋ ಗೋ ಅಂತ ಹೇಳಿದ್ರೆ ಕುರಿ ಜೀವರಿಗಿಂತಲೂ ಆಕಳು ಕೌಸ್ ಅವು ಉತ್ತಮವಾಗಿದೆ ಅಂತ ಹೇಳಿ ಇದು ನಾವು ಒಂದು ನೋಡಬೇಕು. ಇದು ಜೀವದ ತಾರತಮ್ಯವನ್ನು ಹೇಳುವಂತಹದ್ದು ಅಷ್ಟೇ ಹೊರತು ಆಕಳನ್ನು ನಾವು ಪೂಜೆ ಮಾಡ್ತೀವಲ್ಲವಾ ಆಕಳಿಗಿಂತ ಗೋವುಗಳಿಗಿಂತ ಗಜ ಹೇಳಿದ್ದಾರೆ ಗಜ ಜೀವರು ಉತ್ತಮರು, ಗಜಕ್ಕಿಂತ ವ್ಯಾಘ್ರ ಜಾಸ್ತಿ ಅಂತೇಳಿ, ಆ ವ್ಯಾಘ್ರಕ್ಕಿಂತಲೂ ಸಿಂಹ ಜಾಸ್ತಿ ಅಂತ ಹೇಳಿದ್ದಾರೆ. ಇದು ಜೀವದ ಕೆಪ್ಯಾಸಿಟಿ ಹೇಳುವಂತಹದ್ದು, ಇದು ಅಧಿಷ್ಠಾನಕ್ಕೆ ಸಂಬಂಧಪಟ್ಟದ್ದಲ್ಲ. ಗೋವಿನಲ್ಲಿ ಅನೇಕ ಮಂದಿ ದೇವತೆಗಳಿಗೆ ಆವಾಸ ಸ್ಥಾನವಾಗಿದೆ. ಸೊ ಆ ವಿಷಯದಲ್ಲಿ ಗೋವಿಗೆ ಅಧಿಷ್ಠಾನ ರೂಪದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಅಧಿಷ್ಠಾನ ಸದೃಶವಲ್ಲ, ಯಾಕಂದ್ರೆ ಒಂದು ಸಾಲಗ್ರಾಮ ನಮಗಿಂತ ಜಾಸ್ತಿ ಅಧಿಷ್ಠಾನವಿರಬಹುದು. ಸೊ ಆದ್ರೆ ಸಾಲಗ್ರಾಮ ಕಲ್ಲಿಕ್ಕಿಂತ ಜೀವರಾಶಿಗಳು ಶ್ರೇಷ್ಠ. ಕೆಪ್ಯಾಸಿಟಿ ಅಂದ್ರೆ ಅದು ಅದರ ಜ್ಞಾನ ಸಾಧನೆಯ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ಈ ವಿಧವಾಗಿ ಗೋವುಗಳಿಗಿಂತಲೂ ಕೂಡ ಆನೆ ಗಜಗಳು ಅವು ಶ್ರೇಷ್ಠ ಸ್ವಭಾವ ಅಂದ್ರೆ ಕೆಪ್ಯಾಸಿಟಿ ಸ್ವಾಭಾವಿಕ ಕೆಪ್ಯಾಸಿಟಿನಲ್ಲಿ ಆ ಗೋ ಗಜಗಳಿಗಿಂತ ಆನೆಗಳಿಗಿಂತಲೂ ವ್ಯಾಘ್ರ ಹುಲಿ ಮುಂತಾದವು ಅವು ಶ್ರೇಷ್ಠವಾಗಿದೆ. ಅದಕ್ಕಿಂತಲೂ ಶ್ರೇಷ್ಠವಾಗಿ ಸಿಂಹ ಲಯನ್ ನಿಂತಹದ್ದು ಅವು ಇನ್ನೂ ಶ್ರೇಷ್ಠವಾಗಿದೆ ಅಂತೇಳಿ ಸಿಂಹ ಜೀವರು ಉತ್ತಮರಾಗಿದ್ದಾರೆ. ಆ ಸಿಂಹಗಳಿಂದ ಶೂದ್ರಾದಿ ಜೀವರಾಶಿಗಳು ಶೂದ್ರ ಆದಿ ಅಂತ ಹೇಳಿದ ಎಲ್ಲಿ ಹೇಳಿದ ಶೂದ್ರಾದಿ ಮೂವರು ಉತ್ತಮ. ಸೊ ಶೂದ್ರರು ವೈಶ್ಯರು ಕ್ಷತ್ರಿಯರು ಈ ಮೂವರು ಈ ಮೂರು ಜನ ಕೂಡ ಅದಕ್ಕಿಂತಲೂ ಅಂದ್ರೆ ಆ ಸಿಂಹಗಳಿಗಿಂತಲೂ ಅವರು ಉತ್ತಮರಾಗಿದ್ದಾರೆ. ಅವರ ಕೆಪ್ಯಾಸಿಟಿ ಜಾಸ್ತಿ. ಕರ್ಮಕರು ಕರ್ಮ ಮಾಡುವವರು ಅವರಿಗಿಂತಲೂ ಭೂದೇವರು ಉತ್ತಮ. ಭೂದೇವ ಭೂಮಿಯಲ್ಲಿ ದೇವತೆಗಳಂತೆ ಇರುವವರು ಬ್ರಾಹ್ಮಣರು. ಇಲ್ಲಿ ಹೇಳ್ತಾ ಇರುವುದು ಏನ್ರಿ ಕೆಲವು ಜನ ಬ್ರಾಹ್ಮಣರಿಗಿಂತ ಶೂದ್ರರು ಬ್ರಾಹ್ಮಣರಲ್ಲಿ ಬಹಳ ಕೆಟ್ಟವರಾಗಿ ಒಬ್ಬರು ಇರಬಹುದು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಾನೆ. ಇಲ್ಲಿ ಹೇಳ್ತಾ ಇರೋದು ಸ್ವಾಭಾವಿಕವಾಗಿರುವಂತಹ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರವರು ಯೋನಿಕೃತ ಭೇದದಿಂದ ಬೇರೆ ಬೇರೆಯಾಗಿ ಹುಟ್ಟಿರಬಹುದು. ಸೊ ಇದು ಅಂದ್ರೆ ಜನ್ಮ ಹುಟ್ಟುವಿನಿಂದ ಬಂದದ್ದು ಹೇಳ್ತಾ ಇಲ್ಲ, ಸ್ವಾಭಾವಿಕವಾಗಿರುವಂತಹ ಚಾತುರ್ವಣ್ಯಮಯ ಅಸುಷ್ಟಮ್ ಅನ್ನುವ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ, ಸ್ವಾಭಾವಿಕವಾಗಿ ಇರುವಂತಹ ಆ ಜೀವರಾಶಿಗಳ ಸಾಮರ್ಥ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಕರ್ಮಕರು ಭೂದೇವರು ಉತ್ತಮ, ಕರ್ಮಿ ನೋಡಲು ಕೋವಿದೋತ್ತಮ, ಕವಿಗಳಿಂದಲೇ ಕ್ಷಿತಿಪರು ಉತ್ತಮರು ಅಂತ ಹೇಳಿ ಇಲ್ಲಿ ಕ್ಷತ್ರಿಯ ಸ್ವಾಭಾವಿಕ ಶೂದ್ರ ವೈಶ್ಯ ಕ್ಷತ್ರಿಯರಿಗಿಂತಲೂ ಸ್ವಾಭಾವಿಕವಾದಂತಹ ಬ್ರಾಹ್ಮಣರು ಉತ್ತಮರು. ಅದಕ್ಕೆ ಸತ್ವ ಅದು ಹೇಳ್ತಾ ಇರುವಾಗ ರಜಸಾತ್ವಿಕರಲ್ಲಿಯೇ ಈ ಸ್ವಾಭಾವಿಕವಾದ ಜಾತಿಗಿಂತ ವಿಭಿನ್ನವಾದ ಸ್ವಾಭಾವಿಕ ವರ್ಣ ಅಂತ ಯಾವ್ದು ಕರ್ತೀವೋ ಅದನ್ನು ಹೇಳ್ತಾ ಇರುವಂತಹದ್ದು ಇದು. ಸತ್ವರಜಸ್ತಮೋ ಗುಣಗಳ ಆಧಾರವಾಗಿ ಹೇಳ್ತಾರೆ. ಆದ ಕಾರಣದಿಂದ ಅವರ ಸಾಮರ್ಥ್ಯ ಕೆಪಾಸಿಟಿ ಜ್ಞಾನದ ಶಕ್ತಿ ಅವರಿಗೆ ಜಾಸ್ತಿ ಆಗಿರುತ್ತೆ. ಆ ಕಾರಣದಿಂದ ಆ ಬ್ರಾಹ್ಮಣರು ಅಲ್ಲಿರುವಂತಹ ಬ್ರಾಹ್ಮಣ ವರ್ಣದವರು ಉತ್ತಮರಾಗಿದ್ದಾರೆ. ಕರ್ಮಿ ನೋಡಲು ಕೋವಿದೋತ ಆ ಬ್ರಾಹ್ಮಣರಲ್ಲಿ ಕೂಡ ಜ್ಞಾನಿಗಳಾದ ಬ್ರಾಹ್ಮಣರು ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದವರು ಅಂದ್ರೆ ರಜಸತ್ವ ಸತ್ವ ರಜ ಅವರು ಬ್ರಾಹ್ಮಣರೇ. ರಜಸತ್ವ ಸತ್ವ ಅವರು ಬ್ರಾಹ್ಮಣರೇ. ಸೊ ರಜಸತ್ವ ಸತ್ವ ರಜಕ್ಕಿಂತಲೂ ರಜಸತ್ವ ಸತ್ವರಾದ ಬ್ರಾಹ್ಮಣ ಉತ್ತಮರು ಜ್ಞಾನಿಗಳು ಇನ್ನೂ ಶ್ರೇಷ್ಠರಾಗಿದ್ದಾರೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಆ ಕೋವಿದೋತ್ತಮ ಕವಿಗಳಿಂದಲೇ ಕ್ಷಿತಿಪರು, ಆ ಜ್ಞಾನಿಗಳಾದ ಬ್ರಾಹ್ಮಣರಿಗಿಂತ ಕ್ಷಿತಿಪರು ದೇಶವನ್ನು ಆಳುವವರು ಚಕ್ರವರ್ತಿಗಳು ಶ್ರೇಷ್ಠರಾಗಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಚಕ್ರವರ್ತಿಗಳಂತ ಹೇಳಿದ್ದಾರೆ. ಇಲ್ಲಿ ಸ್ವಾಭಾವಿಕ ಚಕ್ರವರ್ತಿಗಳನ್ನು ಹೇಳ್ತಾ ಇದ್ದಾರೆ. ನಾಟ್ ಎವರಿ ರೂಲರ್, ಯಾರ್ಯಾರು ಬರ್ತಾರೋ ದೇಶವನ್ನು ಆಳುವವರು, ಎನಿ ರೂಲರ್ ಈಸ್ ಬೆಟರ್ ದ್ಯಾನ್ ಬ್ರಾಹ್ಮಣರು ಅಂತ ನಾವು ತಿಳ್ಕೋಬಾರದು. ಸ್ವಾಭಾವಿಕವಾಗಿ ಅಂದ್ರೆ ಈಗ ಜನಕಾದಿಗಳು ಯಾರಿದ್ದಾರೋ ಅಂತ, ಅವರು ಸ್ವಾಭಾವಿಕ ಕ್ಷತ್ರಿಯರು ಯಾರಿರ್ತಾರೋ ಅವರು ಇನ್ನೂ ಶ್ರೇಷ್ಠರಾಗಿದ್ದಾರೆ ಅಂತ ಹೇಳಿ ನಾವು ತಗೋಬೇಕು. ಈ ವಿಧವಾಗಿ ಕೋವಿದೋತ್ತಮ ಕವಿಗಳಿಂದಲೇ ಕ್ಷಿತಿಪರುತ್ತಮರು, ಆ ವಿಧವಾಗಿ ಸ್ವಾಭಾವಿಕರಾದಂತಹ ಚಕ್ರವರ್ತಿಗಳು ಯಾರಿದ್ದಾರೋ ಅವರು ಈ ಜ್ಞಾನಿಗಳಾದ ಬ್ರಾಹ್ಮಣರಿಗಿಂತಲೂ ಅವರು ಉತ್ತಮರು. ಯಾಕಂದ್ರೆ ಅವರು ಒಳ್ಳೆ ಜ್ಞಾನಿಗಳಾಗಿರ್ತಾರೆ, ದೊಡ್ಡ ಜ್ಞಾನಿಗಳಾಗಿರ್ತಾರೆ. ಆದ್ದರಿಂದ ಅಂತಹ ಒಳ್ಳೆ ಜ್ಞಾನಿಗಳಾದಂತಹ ಸ್ವಾಭಾವಿಕ ಚಕ್ರವರ್ತಿಗಳು ಇನ್ನೂ ಶ್ರೇಷ್ಠರಾಗಿದ್ದಾರೆ ಅಂತ ಹೇಳಿ ಇಲ್ಲಿ ತಾರತಮ್ಯವನ್ನು ಮೊದಲಿಟ್ಟು ಹೇಳ್ತಾ ಇದ್ದಾರೆ. ಸ್ಥಾವರ ನೋಡಲ್ ಕೆತೃಣ ಕ್ರಿಮಿ ಜೀವರುತ್ತಮ ಕ್ರಿಮಿಗಳಿಂದಲ ಜಾವಿ ಗೋಗಜ ವ್ಯಾಘ್ರ ಸಿಂಹಗಳಿಂದ ಶೂದ್ರಾದಿ ಮೂವರುತ್ತಮ ಕರ್ಮಕರು ಭೂದೇವರುತ್ತಮ ಕರ್ಮಿ ನೋಡಲು ಕೋವಿದೋತ್ತಮ ಕವಿಗಳಿಂದಲೇ ಕ್ಷಿತಿಪರುತ್ತಮರು ಅಂತ ಹೇಳಿದ್ದಾರೆ. ಇಲ್ಲಿಗೆ ಇವತ್ತು ನಿಲ್ಲಿಸ್ತಾ ಇದ್ದೀನಿ. ಸೊ ಐ ಥಿಂಕ್ ಪ್ರಶ್ನೆಗಳಿರ್ಬೋದು.